ಮಾಲಿಕೆ 5, ಪುಸ್ತಕ ಪರಿಚಯ 11. ತಿಂಗಳ ವಿಶೇಷ, ಸರಣಿ ವಿಶೇಷ, ಅನಕ್ರೂರವರ ಬರಹಗಾರನ ಜೀವನ. ಪುಸ್ತಕದ ಹೆಸರು ಗಾಜಿನ ಮನೆ, ಲೇಖಕರು ಅನಕ್ರು, ಅಭಿಪ್ರಾಯ ಸುಶಾಂತ್ ಕುರಂದವಾಡ, ಓದುತ್ತಿರುವವರು ಶ್ರೀಲಕ್ಷ್ಮಿ ವಿನೋದ್. ಸಾಹಿತ್ಯ ರತ್ನದ ಮುಂದಿನ ಭಾಗ ಗಾಜಿನ ಮನೆಯಲ್ಲಿ ಲೇಖಕರು ಮುಂದುವರೆಸಿದ್ದಾರೆ. ಪ್ರಸಾದ ಮತ್ತು ಲಲಿತಾ ಮುಂಬೈಯಲ್ಲಿ ಹಾಯಾಗಿ ತಮ್ಮ ಜೀವನವನ್ನು ನಡೆಸುತ್ತಿರುತ್ತಾರೆ. ಕಾಯಕವು ತುಂಬ ಇದ್ದರೂ ಅದೇ ಕೈಲಾಸವೆಂದು ನಂಬಿದ ಪ್ರಸಾದನಿಗೆ ಒಂದು ಕ್ಷಣದ ವ್ಯವಧಾನವೂ ಇರಲಿಲ್ಲ. ತನ್ನನ್ನು ಸದಾ ಕಾಲ ಸೆಂಚುರಿ ಪತ್ರಿಕೆಗಾಗಿ ಮುಡಿಪಾಗಿಟ್ಟಿರುತ್ತಾನೆ. ತನ್ನ ಸಮಯವನ್ನು ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ಳುವವನಿಗೆ ಎಲ್ಲಿಯಾದರೂ ಇಟ್ಟರೂ ಅವನು ಜಯಶಾಲಿಯಾಗುತ್ತಾನೆ. ಅದಕ್ಕೆ ಮೂರ್ತಿ ಮತ್ತು ಲಲಿತಾ ಅವರೇ ಉದಾಹರಣೆ. ಅಲ್ಲಿದ್ದು ಲಲಿತಾಳಿಗೆ ಎಷ್ಟೋ ವಿಷಯಗಳ ಬಗ್ಗೆ ಅರಿವಾಗುತ್ತವೆ. ಮುಂಬೈ ನಗರದಲ್ಲಿ ನಡೆಯುವ ಹೆಣ್ಣಿನ ಶೋಷಣೆ, ಒಂದು ಹೊತ್ತು ಊಟಕ್ಕಾಗಿ ಮನುಷ್ಯ ಪಡಬೇಕಾದ ಕಷ್ಟ ಇತ್ಯಾದಿ. ಅವಳಿಗೆ ಪಕ್ಕದ ಮನೆಯ ನಿರ್ಮಲ ಪರಿಚಯವಾಗುತ್ತಾಳೆ. ನಿರ್ಮಲಾಳಿಗೆ ಮಕ್ಕಳಾಗದ ಕಾರಣ ಅವಳತ್ತೆ ಮಗನಿಗೆ ಬೇರೆಯ ಮದುವೆ ಮಾಡುವ ಯೋಚನೆಯಲ್ಲಿರುತ್ತಾರೆ. ತಮ್ಮ ಮಗನಲ್ಲೇ ದೋಷವಿಟ್ಟುಕೊಂಡು ಹೀಗೆ ಅವರು ಮಾಡುತ್ತಿರುವ ವೈಖರಿ ನೋಡಿ ಲಲಿತಾಳಿಗೆ ಬಹಳ ಬೇಸರ ಮಾಡುತ್ತದೆ. ನಿರ್ಮಲಾಳಿಗೆ ಏನಾದರೂ ಸಹಾಯ ಮಾಡಬೇಕೆಂಬ ಹಠ ಅವಳ ಮನಸ್ಸಿನಲ್ಲಿ ಮೂಡುತ್ತದೆ. ಒಂದು ನೊಂದ ಹೆಣ್ಣು ಮಾತ್ರ ಇನ್ನೊಂದು ಹೆಣ್ಣಿನ ಕೊರಗನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಒಂದು ದಿನ ಮನೆಗೆ ಬೆಂಗಳೂರಿನ ನರಸಿಂಹಮೂರ್ತಿಗಳ ಆಗಮನವಾಗುತ್ತದೆ. ಲಲಿತಾಳ ಮುಖೇನ ಪ್ರಸಾದನನ್ನು ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರನ್ನಾಗಿ ಕರೆಯುತ್ತಾರೆ. ಅಲ್ಲಿ ಶೆಟ್ಟರ ಭೇಟಿ ಮೂರ್ತಿಗೆ ಆಗುತ್ತದೆ. ಶೆಟ್ಟರು ಒಂದು ಪತ್ರಿಕೆಯನ್ನು ಪ್ರಾರಂಭಿಸುವುದಾಗಿಯೂ ಪ್ರಸಾದನನ್ನು ಅದಕ್ಕೆ ಸಂಪಾದಕನನ್ನಾಗಿ ಬರುವುದಕ್ಕಾಗಿಯೂ ಅವರು ಆಮಂತ್ರಿಸುತ್ತಾರೆ. ಈಗ ಪ್ರಸಾದನು ಧರ್ಮ ಸಂಕಟದಲ್ಲಿ ಬೀಳುತ್ತಾನೆ. ಒಂದು ಕಡೆ ತನ್ನ ಮನೆ, ಇನ್ನೊಂದು ಕಡೆ ನೆಲೆ, ಎರಡೂ ಬೇಕೇ ಬೇಕು. ಅದರಲ್ಲಿ ಯಾವುದನ್ನು ಆರಿಸಿಕೊಳ್ಳುವುದು? ಒಂದು ದಿನ ಲಲಿತಾಳ ಜೊತೆ ನಿರ್ಧರಿಸಿ ಪ್ರಸಾದನು ನೆಲೆಯನ್ನು ಬಿಟ್ಟು ಮನೆಗೆ ಹೋಗಲು ನಿರ್ಧರಿಸುತ್ತಾನೆ. ಆದರೆ ಅದು ಸೆಂಚುರಿ ಬಂಧುಗಳು ಮತ್ತು ಮೆಥಾ ಅವರಿಗೆಲ್ಲರಿಗೂ ಸಿಡಿಲು ಬಡಿದಂತಾಗುತ್ತದೆ. ಆದರೂ ಅವರೆಲ್ಲರೂ ಒಪ್ಪಿ ಪ್ರಸಾದನನ್ನು ಬೆಂಗಳೂರಿಗೆ ಬೀಳ್ಕೊಡಲು ಮುಂದಾಗುತ್ತಾರೆ. ಬೆಂಗಳೂರಿಗೆ ಹೋಗುವುದು ನಿರ್ಧಾರವಾದಾಗ ಪ್ರಸಾದ ಮತ್ತು ಲಲಿತಾ ಅಲ್ಲಿದ್ದ ತಮ್ಮ ನೆಂಟರನ್ನು ಭೇಟಿಯಾಗಲು ಮುಂದಾಗುತ್ತಾರೆ. ಪ್ರತಿಯೊಬ್ಬರೂ ಇವರ ಮಾತನ್ನು ಕೇಳಿ ಆಕಾಶವೇ ತಲೆ ಮೇಲೆ ಕಳಚಿ ಬಿದ್ದಂತಾಡುತ್ತಾರೆ. ದಾದಾ ಆಯಿಗಂತೂ ತಮ್ಮ ತಮ್ಮನೇ ಊರು ಬಿಟ್ಟು ಹೋಗುತ್ತಿದ್ದಾನೆಂಬ ಭಾವ ಮೂಡುತ್ತದೆ. ಹಾಗೆಯೇ ಅವರ ಆ ಮುದ್ದಿನ ಕೂಸು ಬಿಡಲಲ್ಲದು. ಮುಂದೆ ಪುತಳ ಬಾಯಿಯ ಮನೆಗೆ ಹೋಗುತ್ತಾರೆ. ಅಲ್ಲಿಯೂ ಹಾಗೆಯೇ ಅವಳು ದುಃಖಿಸಿ ಇವರ ಮುಂದೆಯೇ ರೋಧಿಸಲು ಶುರು ಮಾಡುತ್ತಾಳೆ. ಇವರೆಲ್ಲರ ಆತ್ಮೀಯತೆಯನ್ನು ನೋಡಿದಾಗ ಲೋಕಕ್ಕೆ ಬೇಕಾಗುವುದು ಕೇವಲ ದುಡ್ಡು ಅಥವಾ ಮನುಷ್ಯರಲ್ಲ, ಅದರ ಜೊತೆ ಬೇಕಾಗಿರುವುದು ಪ್ರೀತಿ ಮತ್ತು ಕರುಣೆ. ತಮ್ಮ ಎಲ್ಲ ಸ್ನೇಹಿತರ ಮನೆಯಲ್ಲಿ ಅವರಿಗೆ ಬೀಳ್ಕೊಡುಗೆ ಸಮಾರೋಪವಾದ ಬಳಿಕ ಭಾರವಾದ ಮನಸ್ಸಿನಿಂದ ಪ್ರಸಾದ ಮತ್ತು ಲಲಿತಾ ಬೆಂಗಳೂರಿಗೆ ಪ್ರಯಾಣ ಬೆಳೆಸುತ್ತಾರೆ. ಬೆಂಗಳೂರಿಗೆ ಪ್ರಸಾದನು ಮೂರ್ತಿಯಾಗಿ ಹಿಂತಿರುಗುತ್ತಾನೆ. ಅಲ್ಲಿ ಶೆಟ್ಟರು ತಾವು ಮಾತು ಕೊಟ್ಟಂತೆ ಮೂರ್ತಿಗೆ ಎಲ್ಲ ಅನುಕೂಲವನ್ನು ಮಾಡಿಕೊಡುತ್ತಾರೆ. ಆದರೆ ಅಲ್ಲಿ ಮೂರ್ತಿಗೆ ಪರ್ವತದಷ್ಟು ಕೆಲಸ ಕಾದಿರುತ್ತದೆ. ಮೊದಲೇ ಅದರಲ್ಲಿ ಪಳಗಿದವನಿಗೆ ಈ ಕೆಲಸವೇನು ಹೊಸತೇ? ಅದೇ ಕೆಲಸದ ವೈಖರಿ ಮುನ್ನಡೆಯಿತು. ಆದರೆ ಇಲ್ಲಿ ಮೂರ್ತಿಗೆ ತಕ್ಕ ಬೆಂಬಲ ಸಿಗುವುದಿಲ್ಲ. ಕಾರಣ, ಕಚೇರಿಯಲ್ಲಿ ತನ್ನದೇ ವಿರುದ್ಧವಿದ್ದ ಪುಟ್ಟಣ್ಣನ ಮಸಲತ್ತು. ಹಾಗೆಯೇ ಯಾರ ಕೈ ಕೆಳಗೆ ದುಡಿಯದ ಮೂರ್ತಿಗೆ ಇಲ್ಲಿ ಬೇಡಿ ತೊಡಿಸಿದ ಕೈದಿಯಾಗಿರುವಂತೆ ಭಾಸವಾಗುತ್ತದೆ. ಲಲಿತಾ ಮರಳಿ ಸೇವಾ ಸದನಕ್ಕೆ ಸೇರಿ ಸುಂದರಮ್ಮ ಅವರಿಗೆ ಸಹಾಯಕ್ಕಾಗಿ ನಿಲ್ಲುತ್ತಾಳೆ. ಇದೇ ಸಮಯಕ್ಕೆ ಮುಂಬೈಯಲ್ಲಿ ಕಾಣೆಯಾಗಿದ್ದ ನಿರ್ಮಲಾಳನ್ನು ಬೆಂಗಳೂರಿಗೆ ಸರ್ದಾರನ್ನು ತಂದು ಬಿಟ್ಟು ಹೋಗುತ್ತಾನೆ. ಸುಂದರಮ್ಮ ಸ್ಥಳೀಯ ರಾಮಚಂದ್ರರಾಯರ ಸಹಾಯದಿಂದ ನಡೆಸುತ್ತಿದ್ದ ಕರುಣಾಶ್ರಮದಲ್ಲಿ ಜಾಗ ನೀಡುತ್ತಾರೆ. ಆದರೆ ಮೂರ್ತಿಯ ಸಹಾಯದಿಂದ ಅಲ್ಲಿ ಬಂದಿದ್ದ ನಿರ್ಮಲಾ ಮತ್ತು ಮೂರ್ತಿಯ ನಡುವೆ ಅನೇಕ ಊಹಾಪೋಹಗಳು ಉದ್ಭವಿಸುತ್ತವೆ. ಹಾಗೆಯೇ ಲಲಿತಾ ಮತ್ತು ಮೂರ್ತಿಯ ನಡುವೆ ಸಂಬಂಧದ ಸುತ್ತ ತೃತೀಯ ವರ್ಗಗಳ ಹೇಳಿಕೆಗಳು ವ್ಯಕ್ತವಾಗಲು ಪ್ರಾರಂಭವಾಗುತ್ತವೆ. ಒಂದು ದಿನ ಲಲಿತಾ ಸರೋಜಾಳ ಮನೆಗೆ ಹೋಗಿ ಅವಳ ಮನವೊಲಿಸಲು ಯತ್ನಿಸಿ ಪರಾಜಿತಗೊಂಡು ಮರಳುತ್ತಾಳೆ. ಇತ್ತ
ಕೆಲವು ದಿನಗಳ ವಿರಾಮ ತೆಗೆದುಕೊಂಡು ಕಚೇರಿಗೆ ಮೂರ್ತಿ ಮರಳಿದಾಗ ಅಲ್ಲಿ ಶೆಟ್ಟರು ತನ್ನ ವಿರುದ್ಧ ತಿರುಗಿಬಿದ್ದಾಗ ಒಂದು ಕ್ಷಣವೂ ಅಲ್ಲಿರದೆ ಕೆಲಸಕ್ಕೆ ರಾಜೀನಾಮೆ ನೀಡಿಯೇ ಮನೆಗೆ ಮರಳುತ್ತಾನೆ. ಮುಂದೆ ರಾಮಚಂದ್ರರಾಯರ ಸಹಾಯದಿಂದ ಪಂಡಿತ್ ತಾರಾನಾಥರು ಪರಿಚಯವಾಗುತ್ತದೆ. ತನ್ನ ಮುಂದಿನ ಜೀವನದ ಯೋಜನೆ ಮಾಡಲು ಮೂರ್ತಿ ಮುಂದಾಗುತ್ತಾನೆ. ಒಟ್ಟಿನಲ್ಲಿ ಈ ಪುಸ್ತಕದಲ್ಲಿ ಪತ್ರಿಕೆ ಸಂಪಾದಕನಾಗಿ ಅಲ್ಲಿ ನಡೆಯುವ ರಾಜಕೀಯ ಮತ್ತು ತನ್ನನ್ನು ಹತ್ತಿಕ್ಕುವ ಯೋಜನೆಯಲ್ಲಿದ್ದು ಗೊತ್ತಾಗಿಯೂ ಕಥಾನಾಯಕ ತನ್ನ ಛಲವನ್ನು ಬಿಡದೆ ಹೋರಾಡುತ್ತಾನೆ. ಅದರ ಜೊತೆಗೆ ಜನರ ಸೇವೆಯನ್ನು ಆದಷ್ಟು ಮಾಡುತ್ತಿರುತ್ತಾನೆ. ಇಲ್ಲಿಂದ ಮುಂದೆ ಈ ಕಥೆ ಕನ್ನಡಮ್ಮನ ಗುಡಿಯಲ್ಲಿ ಎಂಬ ಪುಸ್ತಕದಲ್ಲಿ ಮುಂದುವರೆದಿದೆ. ಎಂದಿನಂತೆ ಓದುಗರನ್ನು ಕಲ್ಪನಾಲೋಕಕ್ಕೆ ಕರೆದುಕೊಂಡು ಹೋಗಿ ಇಡೀ ಘಟನೆಯನ್ನು ಕಣ್ಣಿಗೆ ಕಟ್ಟುವಂತೆ ಬಣ್ಣಿಸುತ್ತದೆ. ಒಮ್ಮೆ ಓದಿದರೆ ಸಾಲದು, ಮತ್ತೆ ಮತ್ತೆ ಓದಬೇಕೆನಿಸುವ ಈ ಕಾದಂಬರಿಯನ್ನು ನೀವು ಓದಿ ಆನಂದಿಸಿ. ಧನ್ಯವಾದ.